హయగ్రీవం చిదానంద విగ్రహం సదనుగ్రహం దశగ్రీవచ్ఛుదం శాపాన్ మణిగ్రీవ విమోచనం. స్వనామగ్రహణాదేవ నిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం. స్వాంతస్థానంతశయ్యాయ పూర్ణజ్ఞానరసారణ్యసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సర్వనిష్టం వరిష్టం సకరసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షిత అనంత లీలా గోపాల పాలితాన్ విద్యాపయోనిధీన్ వందే బ్రహ్మ విద్యా గురున్ మమ. బ్రహ్మచర్య హరిప్రీతి సువిద్యా వాదశాలిన ఇష్టదాన్ కష్టహర్తృన్న విద్యామాన్యాన్ మునీన్ నమః. వాదిరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం ధీమి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంతేవ శపథో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధి సంపత్ప్రదాయకం విజ్ఞాన విమలం శాంతం విజయాఖ్య గురుం భజే. శ్రీగురుభ్యో నమః. హరిః ఓం. ఓం జన్మాద్యస్య యతోన్మయాదితరతశ్చార్థేష్వభిఘ్నస్వరాట్. తేనే బ్రహ్మహృదయాదికవయే ముహ్యంతియం సూరయః తేజో వారి మృదాం యథా వినిమయో యత్ర త్రిసర్గో మృషా థామ్నా స్వేన సదా నిరస్తకుహకం సత్యం పరం ధీమహి. శ్రీ గురుభ్యో నమః. హరిః ఓం. వ్రతాని యజ్ఞాశ్చందాంసి తీర్థాని నియమాయమాః యథా వరుంధే మత్సంగః సర్వదుఃఖాపహోహి మాం. ಇಲ್ಲಿ ಕೃಷ್ಣ ಹೇಳತಕ್ಕಂಥದ್ದು ಸ್ಪಷ್ಟ ಮಾತು. ನಿನ್ನೆಲ್ಲ ನೋಡಿದ್ವು, ಯಾವುದೇ ಯೋಗ ವಿಶೇಷವಾಗಿರತಕ್ಕಂಥ ಪ್ರಾಣಾಯಾಮ ಜ್ಞಾನ ಅಹಿಂಸಾ ಸ್ವಾಧ್ಯಾಯ ತಪಸ್ಸು ದಾನ ವೇದ ಶೌಚಾದಿಗಳು ಇಂದ್ರಿಯ ನಿಗ್ರಹಾದಿಗಳು ಇವೆಲ್ಲವೂ ಕೂಡ ನನ್ನಲ್ಲಿ ಪ್ರೀತಿ ಬರಲಿಕ್ಕೆ ಅವುಗಳು ಕಾರಣ ಆಗಿರುವೆ. ನನ್ನಲ್ಲಿ ಪ್ರೀತಿ ಏನಿದೆಯಲ್ಲ ಅದೊಂದೇ ನನ್ನನ್ನು ನಿಮ್ಮ ಹತ್ತಿರ ಮಾಡಲಿಕ್ಕೆ ಪ್ರಧಾನವಾದ ಗುರಿ. ಇಲ್ಲಿ ವಿಷಯ ಬರ್ತಾ ಇರೋದು ದೇವರನ್ನೇ ಕೇಳಿದ್ರು, ಅಯ್ಯ ನೀನು ಸಿಗ್ಬೇಕು ನಮಗೆ. ತುಂಬ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ತುಂಬ ಹೇಳಿದ್ದಾರೆ ನೀನು ಸಿಗ್ಬೇಕಂದ್ರೆ ಏನು ಇಲ್ಲ, ಏನು ವಿಶೇಷವಾಗಿರತಕ್ಕಂಥ ಪ್ರಾಣಾಯಾಮ ಬೇಕು, ಒಳ್ಳೆ ಜ್ಞಾನ ಪಡ್ಕೋಬೇಕು, ಅಹಿಂಸಾದಿಗಳು ಧರ್ಮಾಚರಣೆ ಮಾಡಬೇಕು, ಅಧ್ಯಯನಾದಿಗಳು ಮಾಡಬೇಕು, ತಪಸ್ಸನ್ನು ಮಾಡಬೇಕು, ದಾನ ಮಾಡಬೇಕು, ವೇದಾಧ್ಯಯನಾದಿಗಳನ್ನು ಮಾಡಬೇಕು, ಶೌಚಾದಿ ನಿಯಮಗಳನ್ನು ಪಾಲನೆ ಮಾಡಬೇಕು, ಇಂದ್ರಿಯ ನಿಗ್ರಹ ಇರಬೇಕು, ಇವೆಲ್ಲ ಬೇಕು ಅಂತ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದಾಗ ಆವಾಗ ಕೃಷ್ಣ ಹೇಳಿದ, ಹೌದು ಮನಸ್ಸು ಶುದ್ಧ ಆಗಬೇಕು, ಯಾವ ಸಂಶಯ ಮೊದಲಾದ ದೋಷಗಳು ಯಾವುದು ಇರಬಾರ್ದು. ಆ ಮನಸ್ಸಿನ ದೋಷಗಳು ಹೋಗ್ಲಿಕ್ಕೆ ಇವೆಲ್ಲ ಕಾರಣ. ಇವುಗಳೆಲ್ಲ ಮಾಡೋದರಿಂದ ಮನಸ್ಸಿನ ದೋಷಗಳೆಲ್ಲ ಹೋಗಿಬಿಡುತ್ತೆ. ಮನಸ್ಸಿನ ದೋಷ ಹೋದರೆ ಆವಾಗ ಆವಾಗ ಮಾತ್ರ ದೋಷಗಳು ಹೋದರೆ ಮಾತ್ರ ಅಂಥ ಮನಸ್ಸಿನಿಂದ ನನ್ನ ಮೇಲೆ ಒಳ್ಳೆ ಪ್ರೀತಿಯನ್ನು ಮಾಡಲಿಕ್ಕಾಗುತ್ತೆ, ದೋಷವಿಲ್ಲದ ಪ್ರೀತಿಯನ್ನು ಮಾಡಲಿಕ್ಕಾಗುತ್ತೆ. ಆ ಪ್ರೀತಿಗೆ ಮಾತ್ರ ನಾನು ಸಿಗ್ತೇನೆ, ದೋಷವಿಲ್ಲದ ಪ್ರೀತಿಗೆ ಮಾತ್ರ ಸಿಗುವವ ನಾನು, ಇನ್ಯಾವುದಕ್ಕೂ ಸಿಗಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವ ಗುಣಗಳಿದ್ರೂ ಇಲ್ಲದಿದ್ರು ತನಗೆ ಯೋಗ್ಯವಾದ ಅಪರೋಕ್ಷ ಜ್ಞಾನಾದಿಗಳು ಯಾವುದೂ ಇಲ್ಲದಿದ್ರು ತದ್ಭಕ್ತೇಷು ತಸ್ಮಿಂಶ್ಚ ತದ್ಭಕ್ಷೇ ತದ್ಭಕ್ತೇಷು ಕ್ರಮಾತ್ ತಾರತಮ್ಯಾನುಸಾರಿ ಸಂಗವಾನ್ ಸುಖಭಾಗೇವ ಸ್ಯಾತ್. ಹೇಳ್ತಾರೆ ದೇವರಲ್ಲಿ ದೇವರ ಭಕ್ತರಲ್ಲಿ ಸಂಗ, ಸಂಗ ಅಂದರೆ ಆಚಾರ್ಯರು ಹೇಳಿದರು ಗುಣ ಸಂಪ್ರೀತಿ ಗುಣವತ್ವೇಹಿ ಅತಿ ನಿಶ್ಚಯ. ಒಳ್ಳೆ ಒಳ್ಳೆ ಗುಣಗಳು ಇವರಲ್ಲಿ, ಗುಣಗಳ ಮೇಲೆ ಪ್ರೀತಿ, ಗುಣ ಹೊಂದಿರುವವರ ಮೇಲೆ ಪ್ರೀತಿ, ಆ ಗುಣ ಇವರಲ್ಲಿ ಇದೆ ಅಂತ ಗಟ್ಟಿ, ಗುಣಗಳು ಇವರಲ್ಲಿ ಇದೆ ಅಂತ ನಿಶ್ಚಯ, ಆ ನಿಶ್ಚಯದ ಮೂಲಕ ಅವರಲ್ಲಿ ಪ್ರೀತಿ. ಹಾಗಾದರೆ ಒಬ್ಬರಲ್ಲಿ ಪ್ರೀತಿ ಬರಲಿಕ್ಕೆ ಏನು ಕಾರಣ ಅಂದರೆ ಅವರಲ್ಲಿರುವ ಒಳ್ಳೆ ಒಳ್ಳೆ ಗುಣಗಳೇ ಕಾರಣ. ಹೌದ್ ತಾನೆ, ಲೌಕಿಕವಾಗಿಯೂ ಅಷ್ಟೇ, ಒಳ್ಳೆ ಒಳ್ಳೆ ಗುಣಗಳಿದ್ರೇನೆ ಅವರ ಮೇಲೆ ನಿಮಗೆ ಪ್ರೀತಿ ಜಾಸ್ತಿ ಬರ್ತಾ ಇರುತ್ತೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ದೇವರಲ್ಲಿ ದೇವರ ಭಕ್ತರಲ್ಲಿ ತಾರತಮ್ಯಾನುಸಾರವಾಗಿ ಅವರಲ್ಲಿ ಇಂತಿಂಥ ಗುಣಗಳಿವೆ ಹೀಗಿದೆ ಅಂತ ಚೆನ್ನಾಗಿ ತಿಳಿದು, ಆ ಗುಣಗಳನ್ನು ಚೆನ್ನಾಗಿ ತಿಳಿದು ಆ ಗುಣಗಳು ಹೊಂದಿದ್ದಕ್ಕೆ ಅವರಲ್ಲಿ ಪ್ರೀತಿ. ಯಾರ್ಯಾರಲ್ಲಿ ಎಷ್ಟೆಷ್ಟು ಗುಣಗಳು ಜಾಸ್ತಿ ಇವೆ ಅಷ್ಟು ಪ್ರೀತಿ, ತಾರತಮ್ಯಾನುಸಾರವಾಗಿ ಮಾಡಿಕೊಳ್ತಾ ಬಂದರೆ ಅದು ಮೋಕ್ಷಕ್ಕೆ ಕಾರಣ. ಇದು ಕೃಷ್ಣ ನಮಗೆ ಕೊಟ್ಟಂತ ಫಿಲ್ಟರ್ಡ್ ಎಸೆನ್ಸ್ ಅಂತ ಹೇಳ್ತೀರ, ಡಿಟರ್ಮಿನೇಷನ್, ಪರ್ಫೆಕ್ಟ್ ಡಿಟರ್ಮಿನೇಷನ್. ಅದಕ್ಕೆ ಹರಿಕಥಾಮೃತ ಸಾರ ಏನೇ ತಗೊಳ್ಳಿ ಅಲ್ಲಿ ಎಲ್ಲ ಕಡೆ ಇಂಥ ಗುಣ ಇಂಥ ಗುಣ ಇಂಥ ಗುಣ ಅಂತ ಆ ಗುಣಗಳ ಬಗ್ಗೆ ಹೇಳಿ 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 ಆ ದೇವರಲ್ಲಿ ಪ್ರೀತಿ ಬರುವಂತ. ನಮಗೆ ಪ್ರೀತಿ ಬರಬೇಕಾದ್ದರಿಂದ ಇಲ್ಲದ ಗುಣಗಳನ್ನು ಕಲ್ಪನೆ ಮಾಡುವುದಾ ಅಂದರೆ ಇಲ್ಲ, ಗುಣಗಳು ಇದೆಯಾ ಇಲ್ಲ ಅಂತ ನೋಡಬೇಕು. ಇದ್ದ ಮೇಲೆ ಆ ಗುಣಗಳು ಚೆನ್ನಾಗಿ ನಮ್ಮ ಮನಸ್ಸಿಗೆ ಬಂದರೆ ಸಂತೋಷ ಆಗ್ತದೆ. ನಮ್ಮಲ್ಲಿ ಬರೀ ಗುಣಗಳಿದ್ದವರು ಯಾರಿದ್ದಾರೆ? ಯಾರು ಇಲ್ಲ. ದೋಷಗಳು ಎಲ್ಲರಲ್ಲಿ ಇದೆ, ದೋಷಗಳಿದ್ದೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ, ದೋಷ ಇದ್ದರೂ ಒಂದೋ ಎರಡು ಗುಣಗಳಿದ್ರೂ ಆ ಒಂದೆರಡು ಗುಣಗಳಿಗಾಗಿ ನಾವು ಪ್ರೀತಿ ಮಾಡ್ತೀವಿ. ಮಕ್ಕಳೇ ಆಗಲಿ, ಹೆಂಡತಿ ಆಗಲಿ, ಗಂಡ ಆಗಲಿ, ಅಪ್ಪ ಆಗಲಿ, ಅಮ್ಮ ಆಗಲಿ, ಯಾರೇ ಆಗಿರಲಿ, ಅವರಿಗೆ ದೋಷಗಳು ಗೊತ್ತಾಗ್ತಾನೆ ಇರುತ್ತೆ. ನಮ್ಗೆ ಗೊತ್ತಿರಲ್ಲೇನು, ಕಣ್ಣೆದ್ರೆ ಕಾಣಿಸ್ತಾ ಇರುತ್ತಲ್ಲ, ಗುಣಗಳು ಕಾಣಿಸ್ತಾ ಇರುತ್ತೆ. ಅದು ನೋಡಿದಾಗ ದೋಷಗಳ ವಿಷಯ ಎದ್ದು ಬಂದಾಗ, ನಮ್ಮದ್ದೆ ಡಿಸ್ಕಷನ್ ಆದಾಗ ನಮ್ಮಲ್ಲೇ ಒಬ್ಬರಿಗೊಬ್ಬರು ಅಂದುಕೊಳ್ಳೋದಿದ್ದಿಲ್ಲ, ಇರಲಿ ಬಿಡಪ್ಪ ದೋಷ ಇದ್ದೆ, ಯಾರ ಹತ್ರ ಇಲ್ಲ ನೋಡು ಇಂಥ ಒಳ್ಳೇದು ಮಾಡ್ತಾರಪ್ಪ ಇರಲಿ ಅಂತ ಅಡ್ಜಸ್ಟ್ ಆಗ್ತಿ. ಈ ಒಳ್ಳೆ ಒಳ್ಳೆ ಗುಣಗಳು ಯಾರಲ್ಲಿರುತ್ತೆ ಅದು ಅವರ ದೋಷಗಳನ್ನು ಮರೆಮಾಚಿಬಿಡು. ದೋಷಗಳೇ ಇಲ್ಲದೆ ಹೋದರೆ, ಮ್ಯಾಕ್ಸಿಮಮ್ ಕಮ್ಮಿ ಇದ್ದರೆ ಇನ್ನು ಅವರ ಮೇಲೆ ನಮಗಷ್ಟು ಪ್ರೀತಿ ಇರುತ್ತಲ್ಲ. ಆದ್ದರಿಂದ ಜ್ಞಾನಿಗಳಾದ ದೊಡ್ಡವರಾದ ಹರಿಭಕ್ತರಲ್ಲಿ ದೇವರಲ್ಲಿ ದೋಷವಿಲ್ಲ ಅಂತ ನಿಶ್ಚಯ, ಆ ನಿಶ್ಚಯ ಪೂರ್ವಕವಾಗಿ ಇಂಥ ಗುಣವಿದೆ ಅಂತ ನಿಶ್ಚಯ, ಅದರಿಂದ ಭದ್ರವಾಗಿರತಕ್ಕಂಥ ಪ್ರೀತಿ ಅವರಲ್ಲಿ ಮಾಡಿ. ಆಚೆ ಈಚೆ ಅಲುಗಾಡದೇ ಇರುವಂಥ ಪ್ರೀತಿಯನ್ನು ಅವರಲ್ಲಿ ಮಾಡೋದೇ ನಮ್ಮ ಸಾಧನೆಯ ಪ್ರಧಾನ ಗುರಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮತ್ಸಂಗೇನ ತು ದೈತೇಯಾಹ ಯಾತು ದಾನಾಹ ಮೃಗಾಹ ಖಗಾಹ ಗಂಧರ್ವಾಪ್ಸರಸೋ ನಾಗಾಹ ಸಿದ್ಧಾಶ್ಚಾರಣ ಗುಹ್ಯಕಾಹ ವಿದ್ಯಾಧರಾಹ ಮನುಷ್ಯೇಷು ವೈಶ್ಯಾಹ ಶೂದ್ರಾಹ ಸ್ತ್ರಿಯೋಂತ್ಯಜಾಹ ರಜಸ್ತಮ ಪ್ರಕೃತಯಃ ತಸ್ಮಿನ್ ತಸ್ಮಿನ್ ಯುಗೇ ನಘ ಬಹವೋ ಮತ್ಪದಂ ಪ್ರಾಪ್ತಾಹ ತ್ವಾಷ್ಟ್ರಕ ಅವಂತಿಕಾದಯಃ ವೃಷಪರ್ವಾ ಬಲಿರ್ಬಾಣೋ ಮಯಶ್ಚಾಥ ವಿಭೀಷಣಃ ಸುಗ್ರೀವೋ ಹನುಮಾನ್ ರಕ್ಷಃ ಗಜೋ ಗೃಧ್ರೋ ವಣಿಕ್ಪಥಃ ವ್ಯಾಧಕುಬ್ಜಾ ವ್ರಜೇ ಗೋಪ್ಯಃ ಯಜ್ಞಪತ್ನ್ಯಸ್ತಥಾ ಪರೇ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಭಗವಂತನ ಸಂಗ ಅಂತ ಏನು ಭಕ್ತಿ ಅಂತ ಹೇಳಿದ್ದಾರಲ್ಲ, ಆ ಭಕ್ತಿ ಮಾಡಿದರ ಫಲವನ್ನ ಹೇಳ್ತಾ ಬರ್ತಾರೆ ದೃಷ್ಟಾಂತ ಪೂರ್ವಕವಾಗಿ ಕೃಷ್ಣ ಹೇಳ್ತಾನೆ. ಮತ್ಸಂಗೇನ ಮದ್ಭಕ್ತೈವ ಮತ್ಪದಂ ಪ್ರಾಪ್ತಾಹ, ಇವರೆಲ್ಲ ನನ್ನ ಭಕ್ತಿಯಿಂದಲೇನೆ ನನ್ನ ಸ್ಥಾನವನ್ನು ಪಡೆದವರಯ್ಯ. ಯಾರು ಹೇಳ್ತಾರೆ? ದೈತೇಯಾಹ, ದೈತ್ಯರು ಯಾರು? ಪ್ರಹ್ಲಾದ ಮೊದಲಾದವರು. ಯಾತು ದಾನಾಹ ಅಂದರೆ ರಾಕ್ಷಸರು, ವಿಭೀಷಣಾದಿಗಳು. ಖಗಾಹ, ಖಗಾಹ ಅಂದರೆ ಪಕ್ಷಿಗಳು. ಜರಿತರಿ, ಜರಿತಾರಿ ಮೊದಲಾದಂಥ ಅಂದರೆ ಈ ವಿಶೇಷವಾದ ಖಾಂಡವ ವನ ದಹನ ಘಟ್ಟದಲ್ಲಿ ಜರಿತಾರಿ ಎಂಬ ಪಕ್ಷಿ ಅದರ ಮಕ್ಕಳು ಎಲ್ಲ ಬ್ರಹ್ಮಜ್ಞಾನಿಗಳು ಅಗ್ನಿಯನ್ನು ಸ್ತೋತ್ರ ಮಾಡುತ್ತಾರೆ, ಅಗ್ನಿದೇವರನ್ನು ವೇದ ಮಂತ್ರಗಳಿಂದ ಸ್ತೋತ್ರ ಮಾಡುತ್ತಾರೆ. ಆಶ್ಚರ್ಯ, ಮಂದಪಾಲ ಎಂಬ ಋಷಿಗಳು ಅವರ ಹೆಂಡತಿ ಜರಿತಾರಿ ಎಂಬ ಪಕ್ಷಿ, ಆ ಪಕ್ಷಿಯ ಅವರಿಬ್ಬರ ಆ ಋಷಿಯ ಮಕ್ಕಳು ಚಿಕ್ಕ ಚಿಕ್ಕ ಪಕ್ಷಿಗಳು. ಅಗ್ನಿ ಉರಿತಾ ಇದೆ, ಸುಟ್ಟು ಹೋಗ್ತೀವಿ ಅಂತ ಹೇಳಿ ಅಗ್ನಿ ಸ್ತೋತ್ರ ಮಾಡಿದರೆ ಅಗ್ನಿದೇವರು ಅವರನ್ನ ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ. ಅವರೆಲ್ಲ ಹರಿಭಕ್ತರವರು. ಅದಕ್ಕೆ ಪಕ್ಷಿಗಳು ಅಂದರೆ ಜರಿತಾರಿ ಮೊದಲಾದ ಪಕ್ಷಿಗಳು, ಮೃಗಾಹ ಮೃಗಗಳು ಅಂದರೆ ಕಪಿಗಳು, ಸುಗ್ರೀವ ಮೊದಲಾದವರು. ಯದ್ಯಪಿ ದೇವತೆಗಳವರು, ಆದರೆ ಆ ಒಂದು ಯೋನಿಯಲ್ಲಿ ಹುಟ್ಟಿದಾಗ ಆ ಯೋನಿ ಪ್ರಭಾವ ಏನಿತ್ತು ಅದರನ್ನು ಮೀರಿ ನನ್ನಲ್ಲಿ ಭಕ್ತಿ ಮಾಡಿದ್ದಕ್ಕೆ ನನ್ನನ್ನು ಪಡೆದರು. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ವಿದ್ಯಾಧರಾಹ, ವಿದ್ಯಾಧರರು, ಗಂಧರ್ವರು, ಅಪ್ಸರಸರು, ನಾಗರು, ಸಿದ್ಧರು, ಚಾರಣರು, ಗುಹ್ಯಕರು, ಅನೇಕ ಜನ ಇದ್ದಾರೆ. ಎಲ್ಲರೂ ಮತ್ಸಂಗೇನತು ನನ್ನಲ್ಲಿ ಭಕ್ತಿ ಮಾಡಿದ್ದರಿಂದಲೇ ಮತ್ಪದಂ ಪ್ರಾಪ್ತ ನನ್ನನ್ನು ಪಡೀಲಿಕ್ಕಾಯ್ತು ಅವರಿಗೆಲ್ಲ. ಇನ್ನು ಯಾರ್ಯಾರು ಹೇಳ್ತಾ ಬರ್ತಾರೆ? ವೈಶ್ಯಾಹ ತುಲಾಧರ ಅಂತ, ಶೂದ್ರರು, ಧರ್ಮವ್ಯಾಧ ಮೊದಲಾದವರು. ಇನ್ನ ಅಂತ್ಯಜಾಹ ಅಂದರೆ ನೀಚ ಯೋನಿಗಳಲ್ಲಿ ಹುಟ್ಟಿದವರಾದರು. ರಜಸ್ತಮ ಪ್ರಕೃತಯ ಅಂದರೆ ರಾಜಸ ತಾಮಸ ದೇಹಯುಕ್ತ, ಸ್ವಭಾವ ಸಾತ್ವಿಕ, ರಾಜಸ ದೇಹ ತಾಮಸ ದೇಹ ಅದರಿಂದ ಹುಟ್ಟಿದವರು. ಇನ್ನ ತಸ್ಮಿನ್ ತಸ್ಮಿನ್ ಯುಗೆ ಆಯಾ ಯುಗಗಳಲ್ಲಿ ವಿಶೇಷವಾಗಿ ನನ್ನನ್ನು ಪಡೆದಿದ್ದಾರೆ. ತ್ವಷ್ಟ್ರಕ ಹೇಳ್ತಾರೆ ಅಂದರೆ ತ್ವಷ್ಟು ಪ್ರಜಾಪತಿಯ ಮಗ ವೃತ್ರ, ವೃತ್ರಾಸುರ. ಆವಂತಿಕ ಅಂದರೆ ಅವಧೂತ. ಇನ್ನ ವೃಷಭರವ ರಾಜ, ಬಲಿ ಬಾಣ, ಮಯ ವಿಭೀಷಣ, ಸುಗ್ರೀವ ಹನುಮಂತ ಅಂತ ಹೇಳ್ತಾರೆ. ಅದು ಸಾಮಾನ್ಯ ಲೋಕದೃಷ್ಟಿಯಲ್ಲಿ ಹೇಳಿದ್ದು ಹನುಮಂತ, ಅವರು ವಿಶೇಷವಾಗಿ ವಾಯುದೇವರು, ಅವರ ವಿಚಾರ ಬೇರೆ. ನಂತರ ರಕ್ಷ, ಗಜ, ಗೃಧ್ರ, ವಣಿಕ್ಪಥ ಅಂದ್ರೆ ತುಲಾಧಾರ ಅಂತ, ವ್ಯಾಧ ಧರ್ಮವ್ಯಾಧ ಅಂತ, ಕುಬ್ಜ, ಹಾಗೆ ಪಳ್ಳಿ ಗೋಪಳ್ಳಿಯಲ್ಲಿ ಗೋಪಿಕಾಸ್ತ್ರೀಯರು, ಹಾಗೆ ಯಜ್ಞಪತ್ನಿ, ದೇವರಿಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥ ಯಜ್ಞಪತ್ನಿಯರು, ಇವರೆಲ್ಲರೂ ಕೂಡ ನನ್ನಲ್ಲಿ ಮನಸ್ಸಿಟ್ಟು ನನ್ನಲ್ಲಿ ಭಕ್ತಿ ಮಾಡಿ ಎಲ್ಲರೂ ಕೂಡ ನನ್ನ ಪದವನ್ನು ಪಡೆದಿದ್ದಾರೆ. ಹಾ, ಇವರೆಲ್ಲರೂ ಎಂಥವರು ಅಂತ ಹೇಳ್ತಾ ಇದ್ದಾರೆ. ತೇ ನಾಧೀತ ಶ್ರುತಿಗಣಾ, ಇವರು ಯಾರು ವೇದಾಧ್ಯಯನ ಮಾಡಿಕೊಂಡವರಲ್ಲ, ಅದು ಕೃಷ್ಣ ಎತ್ತಿ ತೋರ್ತಾ ಇರೋದು. ಯಾರು ವೇದಾಧ್ಯಯನ ಮಾಡಿಕೊಂಡಿಲ್ಲ. ನೋಪಾಸಿತ ಮಹತ್ತಮಃ ಹೇಳ್ತಾರೆ, ಗಜಾದಯ ಯಜ್ಞಪತ್ನಾದಿ ಸ್ತ್ರೀಯಶ್ಚ ವೇದಾಂತ ಶ್ರವಣಾರ್ಥಂ ನೋಪಾಸಿತ ಮಹತ್ತಮಃ. ದೊಡ್ಡ ದೊಡ್ಡವರ ಹತ್ರ ಹೋಗಿ ವೇದಾಧ್ಯಯನಾದಿಗಳನ್ನು ಮಾಡಿ ಅವರನ್ನು ಉಪಾಸನೆ ಮಾಡಿ ಏನು ಮಾಡಲಿಲ್ಲ. ಅನೇನ ಸ್ವಾಧ್ಯಾಯೋ ಅಧ್ಯೇತವ್ಯ ಇತಿ ವಿಧಿನ ಅಧ್ಯಯನಾಭಾವೇಪಿ ಶ್ರವಣಾದಿನ ಜ್ಞಾನ ಸಂಪತ್ತಿ ಸ್ಯಾತ್ ಇತ್ಯಪಿ ನಿರಸ್ತಂ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಂದರೆ ಹೇಳ್ತಾ ಇದ್ದಾರೆ, ಇವರಿಗೆ ಅಧ್ಯಯನಾದಿಗಳಿಲ್ಲದಿದ್ದರೂ ಶ್ರವಣಾದಿಗಳಿಂದ ಜ್ಞಾನ ಸಂಪತ್ತಿ ಇತ್ತು, ಅದಕ್ಕಾಗಿ ಆಯಿತು ಅಂದರೆ ಹೇಳ್ತಾ ಇದ್ದಾರೆ. ಇವರಿಗೆ ಶ್ರವಣಾದಿಗಳು ಕೆಲವು ಕಡೆ ಇದ್ದಿಲ್ಲ, ಆದರೆ ಅವರ ಹಿಂದಿನ ಆಚಾರ ಸ್ಪಷ್ಟ ಉತ್ತರ ಕೊಡ್ತಾರೆ. ಏನು ವಿಶೇಷವಾಗಿರತಕ್ಕಂಥ ಅವರ ಸ್ವಭಾವ ಯೋಗ್ಯತ, ಅದು ಪ್ರಕಟ ಆಯಿತು. ಹಿಂದೆ ಎಲ್ಲ ವಿಶೇಷವಾಗಿ ಮಾಡಿಕೊಂಡವರು ಅಲ್ಲಿ ಆ ಯೋನಿಯಲ್ಲಿ ಬಂದಾಗ ಅವರಿಗೆ ವಿಶೇಷವಾದ ಅಧ್ಯಯನಾದಿಗಳಿದ್ದಿಲ್ಲ. ಇನ್ನ ನನ್ನಲ್ಲಿ ಇಲ್ಲಿ ತಾತ್ಪರ್ಯ ಏನಿತ್ತು ಅಂದರೆ, ನನ್ನಲ್ಲಿ ಕೇವಲ ಪ್ರೀತಿಪೂರ್ಣವಾಗಿರತಕ್ಕಂಥ ಭಕ್ತಿಯನ್ನು ಮಾಡಿ ಎಲ್ಲರೂ ನನ್ನನ್ನು ಪಡೆದಿದ್ದಾರೆ. ಇನ್ನು ಹೇಳ್ತಾ ಇದ್ದಾರೆ, ಅವ್ರತಃ ಅತತ್ವ ತಪಸ ಮತ್ಸಂಗಾನ್ ಮಾಮುಪಾಗತಃ. ಅನೇಕ ವ್ರತಗಳು ಧಾರಣೆ ಮಾಡಿಲ್ಲ ಅವರು, ವ್ರತಗಳು ಧಾರಣೆ ಮಾಡಿಲ್ಲ, ಹೆಚ್ಚು ತಪಸ್ಸನ್ನು ಮಾಡಿಲ್ಲ, ಕೇವಲ ನನ್ನಲ್ಲಿ ಪ್ರೀತಿಯನ್ನು ಮಾಡುತ್ತಾ ಬಂದರು. ಆ ಪ್ರೀತಿಯಿಂದಲೇ ಸಿದ್ಧಿಯನ್ನು ಪಡೆದರು ಇವರೆಲ್ಲ. ಹಾಗಾದರೆ ಇಲ್ಲಿ ನಮಗೆ ಸಾಧನ ಅಂದರೆ ಏನು ಎಂಬುದರ ತಾತ್ಪರ್ಯ ಕೃಷ್ಣನ ಮಾತಲ್ಲೇ ನೋಡಿದರೆ, ದೇವರಲ್ಲಿ ಸಹಜ ಸಿದ್ಧವಾದ ಪ್ರೀತಿ ಬರಬೇಕು. ಇಲ್ಲೆಲ್ಲ ನೋಡಿದರೆ ಇದು ಹೇಗೆ ಸರಿ ಕೂಡಲ್ಲ ಅಂದರೆ, ಆಚಾರ್ಯ ಹೇಳ್ತಾರೆ, ಜೀವಿಗೆ ಸ್ವರೂಪದಲ್ಲಿ ಭಗವಂತನಲ್ಲಿ ಭಕ್ತಿ ಜ್ಞಾನಾದಿಗಳು ಸಜ್ಜೀವಿಯಾದವನಿಗೆ ಇದ್ದೇ ಇರುತ್ತೆ. ಅದನ್ನು ಪ್ರಕಟಗೊಳಿಸುವಂಥ ಹೊರಗಿನ ಲಿಂಗ ದೇಹ ಸಂಬಂಧಪಟ್ಟ ಸತ್ವ ಪರಿಚ್ಛೇದಕ್ಕೆ ಸಂಬಂಧಪಟ್ಟಂಥ ದೇವರ ಜ್ಞಾನ, ಆ ಜ್ಞಾನದಿಂದ ಪ್ರೀತಿ ಇವೆಲ್ಲ ಬರಬೇಕು. ಇದು ಅನೇಕ ಜನ್ಮಗಳಲ್ಲಿ ಜೀವಿ ಅಧ್ಯಯನಾದಿಗಳು ಎಲ್ಲವನ್ನ ಮಾಡುತ್ತಾ ಬರುತ್ತಾನೆ. ಆ ಒಂದು ಕೃಷ್ಣ ಹೇಳಿದಂಥ ಆ ಒಂದೊಂದು ಜನ್ಮದಲ್ಲಿ ಅಧ್ಯಯನಾದಿಗಳಾಗಲಿ ದೊಡ್ಡವರ ಉಪಾಸನಾದಿಗಳಾಗಲಿ ಯಾವುದೂ ಇಲ್ಲದಿದ್ದರೂ ಹಿಂದೆ ಮಾಡಿದ್ದು ಅಲ್ಲಿ ಪ್ರಕಟ ಆಗುತ್ತೆ ಎಂಬ ತಾತ್ಪರ್ಯ ಆಚಾರ್ಯ ಹೇಳ್ತಾರೆ. ಎಲ್ಲೂ ಏನೂ ಮಾಡದೆ, ಯಾವ ಜನ್ಮದಲ್ಲೂ ಏನೂ ಮಾಡದೆ ಹೊರಗಿನ ವೃತ್ತಿ ಜ್ಞಾನ ಬರೋದೊಂದು ಸಾಧ್ಯವಿಲ್ಲ, ಅದು ಆಗುತ್ತದೋ ಹಿಂದೆ ಮಾಡಿರ್ತಾರೆ, ಆ ಜನ್ಮದಲ್ಲಿ ಮಾಡಿರಲ್ಲ, ಆ ಜನ್ಮದಲ್ಲಿ ಮಾಡಿರಲ್ಲ. ಇವಾಗ ಗಜೇಂದ್ರ ಆನೆಯಾಗಿದ್ದ, ಆನೆ ಯಾರ ಹತ್ರ ಹೋಗಿ ಶಾಸ್ತ್ರ ಅಧ್ಯಯನ ಮಾಡಬೇಕು, ಯಾವ ದೊಡ್ಡವರ ಸೇವಾ ಮಾಡಲಿಕ್ಕಾಗುತ್ತೆ ಆನೆಗೆ, ಹಾಗೆ ಆನೆಗೆ ಏನು ತಪಸ್ಸು ಮಾಡಲಿಕ್ಕಾಗುತ್ತೆ, ಏನು ವಿಶೇಷವಾಗಿರತಕ್ಕಂಥ ವ್ರತಗಳು ಮಾಡಲಿಕ್ಕಾಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಆದರೆ ಕೊನೆ ಘಳಿಗೆಯಲ್ಲಿ ಪ್ರಾಣ ಹೋಗುವ ಸಂದರ್ಭದಲ್ಲಿ ನಾರಾಯಣ ಅಖಿಲಗರು ಭಗವನ್ ನಮಸ್ತೆ ಅಂತ ಕೂಗಿ ಕರೆಯುತ್ತಲ್ಲ, ದೇವರ ನೆನಪಾಯಿತಲ್ಲ, ದೇವರ ಮೇಲೆ ಅತ್ಯಂತ ಪ್ರೀತಿಯಿಂದ ಕೂಗಿತಲ್ಲ ಶರಣಾಗತಿಯಿಂದ, ಅದು ಎಲ್ಲಿಂದ ಬಂತು? ಇದ್ದಕ್ಕಿದ್ದಂತೆ ಬರುತ್ತಾ ಜೀವಿಗೆ ಅದು ಹೇಗೆ ಬರುತ್ತೆ? ತಾವು ತಂದುಕೊಳ್ಳುತ್ತಾ? ಇಲ್ಲ, ಎಲ್ಲ ಸ್ವತಂತ್ರವೇ. ಒಳಗೆ ಸ್ವಾಮಿ ಇದ್ದು ಆಯಾ ಜೀವಿಗೆ ಆಯಾ ಕಾಲದಲ್ಲಿ ಕೊಡಬೇಕಲ್ಲ. ಮತ್ತೆ ದೇವರು ಕೆಲವರು ಕೊಡೋದೇನು, ಕೆಲವರು ಕೊಡದೆ ಹೋಗೋದೇನು ಅಂದರೆ ಹಾಗಲ್ಲ. ಅವರಿಗೆಲ್ಲ ಇಂದ್ರದ್ಯುಮ್ನ ಮಹಾರಾಜ ಸಾಧನೆ ಆಗಿದೆ. ಭೃಗು ಮಹರ್ಷಿಗಳಿಂದಲೇ ಜ್ಞಾನ ಪಡ್ಕೊಂಡು ವಿಚಿತ್ರವಾದ ತಪಸ್ಸನ್ನು ಮಾಡಿ ಎಲ್ಲ ಮಾಡಿದ್ದಾನೆ. ಅದು ಏನೂ ಇಲ್ಲದ ಜನ್ಮ, ಯಾವುದು ಆನೆ ಜನ್ಮದಲ್ಲಿ ಸ್ವಾಮಿ ಪ್ರಕಟ ಮಾಡಿದ. ಇದನ್ನೇ ಹೇಳ್ತಾರೆ, ಯಾವುದೇ ಒಂದು ವಿಶೇಷವಾಗಿರತಕ್ಕಂಥ ಜನ್ಮದಲ್ಲಿ ಯಾರಿಗೇ ಆಗಲಿ ಶಾಸ್ತ್ರ ಶ್ರವಣಾದಿಗಳಿಲ್ಲದೆ, ದೊಡ್ಡವರ ಸೇವಾದಿಗಳಿಲ್ಲದೆ, ವ್ರತ ತಪಸ್ಸು ಮೊದಲಾದ ಯಾವುದೂ ಇಲ್ಲದೆ ಅವರಿಗೆ ಇವೆಲ್ಲದರಿಂದ ಬರಬೇಕಾಗಿರತಕ್ಕಂಥ ದೃಢವಾದ ಜ್ಞಾನ, ಒಳ್ಳೆ ಭಕ್ತಿ ಅವರಿಗೆ ಬಂದಿದೆ ಅಂದರೆ ಇವೆಲ್ಲ ಹಿಂದಿನ ಜನ್ಮದಲ್ಲಿ ಸಾಧನೆ ಆಗಿದೆ, ಈ ಜನ್ಮದಲ್ಲಿ ಏನಿಲ್ಲದಿದ್ದರೂ ಪ್ರಕಟ ಆಗಿದೆ, ಸ್ವಾಮಿ ಪ್ರಕಟ ಮಾಡಿದ್ದಾನೆ ಎಂಬುದು ಆಚಾರ್ಯರು ಅನೇಕ ಕಡೆ ಹೇಳ್ತಾ ಬರ್ತಾ ಇದ್ದಾರೆ. ಅಂದರೆ ಅಲ್ಲಿ ಸುಧೀಂದ್ರರ ತಾತ್ಪರ್ಯ, ಆ ಜನ್ಮದಲ್ಲಿ ಪ್ರೀತಿ ಬರಬೇಕಾದರೆ ಆ ಜನ್ಮದಲ್ಲಿ ಅಧ್ಯಯನಾದಿಗಳಿಲ್ಲದಿದ್ದರೂ ಶ್ರವಣಾದಿ ಆದರೂ ಮಾಡಿರಬೇಕು. ಅಂದರೆ ಶ್ರವಣಾದಿಗಳು ಕಂಪಲ್ಸರಿ ಅಂತಿಲ್ಲ, ಆದರೆ ಹೇಳ್ತಾ ಇದ್ದಾರೆ ಹಿಂದೆ ಅಧ್ಯಯನಾದಿಗಳು, ದೊಡ್ಡವರ ಸೇವಾ ಶ್ರವಣಾದಿಗಳು ಎಲ್ಲ ಮುಗಿದು ಹೋದವರಿಗೆ ಒಂದು ವೇಳೆ ಇನ್ನೊಂದು ಜನ್ಮದಲ್ಲಿ ಯಾವುದೂ ಇದು ಯಾವುದು ಇಲ್ಲದಿದ್ದರೂ ಕೂಡ ಥಟ್ಟನೆ ಹೊರಗೆ ಬಂತು ಅಂದರೆ ಅಲ್ಲಿ ಈ ಜನ್ಮದಲ್ಲೂ ಮಾಡಿರಬೇಕು ಅಂತ ಕಲ್ಪನೆ ಮಾಡಲಿಕ್ಕೆ ಹೋಗಬೇಡಿ. ಹಿಂದಿನದ್ದನ್ನು ದೇವ ಪ್ರಕಟ ಮಾಡುವ ಸಾಮರ್ಥ್ಯ ಸ್ವಾಮಿಗಿದೆ, ಅವರ ಕರ್ಮಾನುಸಾರ ಭಗವಂತ ಮಾಡುತ್ತಾನೆ ಎಂಬುದು ಪ್ರಧಾನ ತತ್ವ. ಅದಲ್ಲದೆ ಇನ್ಯಾವುದು ಅಂದರೆ ಇವರೆಲ್ಲರನ್ನು ಯಾಕೆ ತೋರಿಸ್ತಾ ಇದೆಯಾ ಹಾಗಾದರೆ ನಮಗೆ? ಅವರೆಲ್ಲ ಹಿಂದೆ ಸಾಧನೆ ಮಾಡಿಕೊಂಡವರು ಈ ಜನ್ಮದಲ್ಲಿ ಮಾಡಿಲ್ಲ, ಆದ್ದರಿಂದ ಅವರಿಗೆ ಪ್ರೀತಿ ಎಂಬುದು ಆ ಹಿಂದಿನ ಸಾಧನೆಯಿಂದ ಬಂದಲ್ಲ. ಕೊಟ್ಟಾರ ತಾತ್ಪರ್ಯ ಏನು? ನನ್ನಲ್ಲಿ ಪ್ರೀತಿ ಮಾಡುವುದು ಎಂಬುದು ಪ್ರಧಾನ, ಅದೇ ಬಾರದಿದ್ರೆ ಇವೆಲ್ಲ ಕಟ್ಟಿಕೊಂಡು ಉಪಯೋಗವಿಲ್ಲ. ತಪಸ್ಸು, ವ್ರತ, ನಾನಾ ಅನುಷ್ಠಾನ, ನಾನಾ ಅಧ್ಯಯನ, ಏನು ಬೇಕಾದ್ರೂ ಬಿದ್ದಿರಬಹುದು ನಮ್ಮ ಹತ್ರ. ದೇವರಲ್ಲೇ ಪ್ರೀತಿ ಇಲ್ಲ, ಯಾವುದು ಕೆಲಸಕ್ಕೆ ಬರಲ್ಲ. ಪ್ರೀತಿ ಮಾತ್ರ ದೇವರ ಅನುಗ್ರಹ ಪಡೆಯಲಿಕ್ಕೆ ಸಾಧ್ಯ, ಅದರಿಂದ ನಿಶ್ಚಯ ಮಾಡಿಕೊಡ್ತಾ ಇದ್ದಾರೆ. ಸರಿ, ಮುಂದೇನು? ನಮ್ದೇ ಭಾಗ ಕೂತಿದೆ. ಏನು, ನನಗೆಷ್ಟು ಪ್ರೀತಿ ಇದೆ ದೇವರ ಮೇಲೆ ಎಂಬುದು ನೀವೇ ನಿರ್ಣಯ ಮಾಡಿಕೊಳ್ಳಿ. ಆಗಿಲ್ಲ, ಗುರುಗಳ ಕಾಲಿಗೆ ಬೀಳಿ, ಅವರೇ ನಿರ್ಣಯ ಮಾಡಿ ಹೇಳ್ತಾರೆ, ನೋಡಪ್ಪ ನಿನ್ನಲ್ಲಿ ಇಂಥ ಇದೆ, ನೀನು ಈ ರೀತಿಯಾಗಿ ಸಾಧನೆ ಮಾಡ್ಕೋಬೇಕು, ನಿನಗೆ ದೇವರಲ್ಲಿ ಪ್ರೀತಿಯನ್ನು ಬೆಳೆಯಬೇಕು, ಇನ್ನು ಸಂಶಯಗಳು ತುಂಬ ಕೂತಿವೆ ಅವೆಲ್ಲ ಹೋಗಬೇಕು, ಇವೆಲ್ಲವನ್ನು ಗುರುಗಳು ಪರಿಹಾರ ಮಾಡ್ತಾರೆ. ಒಳಗಿನ ತತ್ವ ಗೊತ್ತಿರತಕ್ಕ ಗುರುಗಳು. ಗುರುಗಳು ಎರಡು ರೀತಿ. ಏನು? ಪುಸ್ತಕಾದಿಗಳನ್ನು ಹಿಡಿದುಕೊಂಡು ಅದರೊಳಗಿರತಕ್ಕಂಥ ತತ್ವಗಳನ್ನು ಆ ಶಬ್ದಕ್ಕೆ ತಕ್ಕಂತೆ ತಿಳ್ಕೊಂಡು ಅಷ್ಟನ್ನು ಹೇಳತಕ್ಕಂಥವ್ರು. ಯಾವುದೇ ಒಂದು ವಿಚಾರ ಹೇಳಿದರೂ ಒಂದು 10 ಪ್ರಮಾಣ ಇಟ್ಟುಕೊಂಡು ಇದರಲ್ಲಿ ಹೀಗೆ ಹೇಳಿದ್ದಾರೆ, ಇದರಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಹೇಳತಕ್ಕಂಥ ಗುರುಗಳು ಒಂದು ಭಾಗ. ಅವರಿಗೆ ಆಧ್ಯಾತ್ಮಿಕವಾಗಿ ಅವರು ಬೆಳೆದಿರಬಹುದು, ಇಲ್ಲ ಬೆಳೆಯದೇ ಇದ್ದಿರಬಹುದು. ವಿಜಯದಾಸರ ಮಾತಿನ ಪ್ರಕಾರ ಎರಡಕ್ಕರವ ಹೇಳಿದವ ಗುರುವೆನ್ನಿ ಅಂತ, ಹಾಗೆ ನಮಗೆ ಶಾಸ್ತ್ರ ಹೇಳಿಕೊಟ್ಟು ಹೀಗೆ ಅಂತ ಹೇಳತಕ್ಕಂಥ ಅವ್ರ ಗುರುಗಳೇ. ಅವರಲ್ಲದೆ ಈ ಅಧ್ಯಯನ ಭಾಗ ಮುಗಿಸಿ ಒಳಮಟ್ಟದಲ್ಲಿ ಧ್ಯಾನಾದಿಗಳು ಮಾಡುತ್ತಾ ಭಗವಂತನ ಹತ್ತಿರ ಆದವರು, ಇವರು ಹತ್ತಿರ ಆದವರೇ, ಆದರೆ ದೇವರ ಕಡೆ ಮುಖ ಮಾಡಿರಲ್ಲ, ಹೆಚ್ಚು ಪುಸ್ತಕದ ಕಡೆ ಹೆಚ್ಚಿರುತ್ತೆ. ಇವರಿಗೆ ಪುಸ್ತಕದ ಮೀರಿ ದೇವರ ಕಡೆ ಮುಖ ಜಾಸ್ತಿ ಆಗಿರುತ್ತೆ. ಆಂತರಂಗಿಕವಾಗಿ ಉಪಾಸನಾದಿಗಳನ್ನು ಮಾಡಿರ್ತಾರೆ. ಅಂಥವರಿಗೇನಾಗುತ್ತೆ, ಇನ್ನೊಬ್ಬರು ಯಾವ ಸ್ಥಿತಿಯಲ್ಲಿದ್ದಾರೆ, ಅವರಲ್ಲಿ ಏನು ಇನ್ನ ಅಧ್ಯಯನ ಮಾಡ್ತಾ ಇದ್ದಾರಾ, ಜ್ಞಾನ ಯಾವ ಮಟ್ಟದಲ್ಲಿದೆ, ಅನುಭವ ಯಾವ ಮಟ್ಟದಲ್ಲಿದೆ, ಇವರಲ್ಲಿ ಭಕ್ತಿ ಯಾವ ಮಟ್ಟದಲ್ಲಿದೆ, ಸಂಶಯಗಳು ಯಾವ ಮಟ್ಟದಲ್ಲಿದೆ, ಇವೆಲ್ಲವೂ ಎಕ್ಸ್ರೇ ತೆಗೆದಂತೆ ಗೊತ್ತಾಗ್ಬಿಡುತ್ತೆ ಅವರಿಗೆ. ರಾಯರು, ರಘುತ್ತಮರು, ವಿಜಯದಾಸರು ಮೊದಲಾದಂತಹ ಎಲ್ಲ ಯಾರ್ಯಾರು ಅಪರೋಕ್ಷ ಜ್ಞಾನಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮನ್ನು ನೋಡಿದ ಕೂಡಲೇ ಹಣೆ ಮರೆ ಗೊತ್ತಾಗ್ಬಿಡುತ್ತೆ. ನೋಡಪ್ಪ, ನಿನ್ನಲ್ಲಿ ಇಷ್ಟು ಸಂಶಯ ಇದೆ, ಇಷ್ಟು ಚೂರು ಜ್ಞಾನ ಇದೆ, ಇಷ್ಟು ಸಾಧನೆ ಮಾಡ್ಕೊಂಡಿದ್ದೀಯಾ, ನಿನ್ನಲ್ಲಿ ಬರಬೇಕಾಗಿದ್ದು ಪ್ರೀತಿ ಇಷ್ಟು ಸ್ವಲ್ಪ ಇದೆ, ಇಲ್ಲೋ ಬೇಡವೋ ಎಂಬೋ ಥರ ಇದೆ, ಅದು ಬೆಳೆಸ್ಕೋ ಹೀಗೆ ಅಂತ ನಮಗೆ ಒಳಮುಖವಾಗಿ ನಮಗೆ ಗೈಡೆನ್ಸ್ ಕೊಡತಕ್ಕಂಥವರು ಯಾರು ಅಂದರೆ, ಕೇವಲ ಪುಸ್ತಕ ಮಾತ್ರ ಹಿಡ್ಕೊಂಡು ಆ ಪುಸ್ತಕದಲ್ಲಿರುವಂಥ ಜ್ಞಾನವನ್ನು ತಾವು ಪಡ್ಕೊಳ್ತಾ ಇನ್ನ ಒಳಗಿನ ಉಪಾಸನಾ ಕಡೆಗೆ ಮುಖ ಮಾಡದೆ ಮಾಡಲಿಕ್ಕಾಗದೆ ಕೇವಲ ದೇವರಲ್ಲಿ ಚೂರು ಭಕ್ತಿಯಿಂದ ಆ ಶಾಸ್ತ್ರ ಅಧ್ಯಯನಾದಿಗಳಲ್ಲಿ ತೊಡಕೊಂಡು ಅದು ಚೂರು ಕಂಪ್ಲೀಟ್ ಆದ ಕೂಡಲೇ, ಆ ಒಂದು ಪುಸ್ತಕ, ಆ ಒಂದು ಗ್ರಂಥ ಯಾವುದಾದ ಕೂಡಲೇ ಆ ಒಂದು ತಾವು ಹೇಳುವಂತಹ ಮಾತಿಗೆ ಹತ್ತಾರು ಪ್ರಮಾಣಗಳಿಟ್ಟುಕೊಂಡು ಇದಪ್ಪ ಹೀಗೆ ಅಂತ ಚೆನ್ನಾಗೆ ಹೇಳತಕ್ಕಂಥವರಿರ್ತಾರಲ್ಲ ಅವರಿಗೆ, ಅಂಥವರಿಗೆ ನಮ್ಮ ಒಳಗಿನ ಪಾಡು ಗೊತ್ತಾಗಲ್ಲ. ಹಾಗಾದರೆ ನಾವು ಯಾರ ಕಡೆ ಹೋಗಬೇಕು ಅಂದರೆ, ಇಬ್ಬರೂ ಬೇಕು ನಮಗೆ. ಜ್ಞಾನ ಬೇಕಾದರೆ ಜ್ಞಾನ ಹೇಳುವವರು ಬೇಕು, ನಮ್ಮ ಒಳಗಿನ ಪಾಡನ್ನು ಗುರುತಿಸಿ ನಮಗೆ ಗೈಡ್ ಮಾಡುವಂಥ ದೊಡ್ಡವರೂ ಬೇಕು, ಇಬ್ಬರನ್ನೂ ಹಿಡಿಬೇಕು. ಯಾರನ್ನು ತಿರಸ್ಕಾರ ಮಾಡಲಿಕ್ಕಿಲ್ಲ, ಯಾಕಂದರೆ ಯಾರು ದೊಡ್ಡವರು ಅಂತಿರ್ತಾರೆ ಅವರು ಸೇವಾದಿಗಳು ಮಾಡಿದಾಗ ಅವರಿಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ನಮ್ಮ ಸರಿ ಮಾತಾಡಲಿಕ್ಕಿರಲ್ಲ, ಅದಕ್ಕೆ ಚೂರು ಚೂರು ಉತ್ತರ ಕೊಡ್ತಾರೆ. ಬದುಕಿರುವಂಥ ಯಾರು ಜ್ಞಾನಿಗಳಿರ್ತಾರೆ ಅಂದರೆ ಒಳ್ಳೆ ತಿಳ್ಕೊಂಡವರು, ಅವ್ರ ಹತ್ರ ಹೋಗಿ ಮಿಕ್ಕದೆಲ್ಲ ತಿಳ್ಕೊಪ್ಪ, ಪಾರ್ಟ್ ಯಾವುದು ಆ ಟೆಕ್ಸ್ಟ್ ಬುಕ್ ಏನಿದೆ ಅದು ಅವ್ರ ಹತ್ರ ತಿಳ್ಕೊಂಡು ಬಾ, ಅಪ್ಲಿಕೇಶನ್ ಪಾರ್ಟ್ ನಾವು ನೋಡ್ತೀವಿ. ಅದರಲ್ಲೂ ಕೂಡ ಬದುಕಿದ್ದು ಅಪ್ಲಿಕೇಶನ್ ಪಾರ್ಟ್ ಚೆನ್ನಾಗಿ ಅಭ್ಯಾಸ ಮಾಡತಕ್ಕಂಥವ್ರು ಇರ್ತಾರೆ ಜ್ಞಾನಿಗಳು, ಅವ್ರ ಹತ್ರ ಹೋಗಿ ಅಲ್ಲಿ ಹೋಗು ಅಂತ ಗೈಡ್ ಮಾಡ್ತಾರೆ. ಇದು ನಾನಾ ರೀತಿಯಾಗಿರುತ್ತೆ. ಇಲ್ಲಿ ಕೃಷ್ಣ ಪ್ರಧಾನವಾಗಿ ಎಲ್ಲಿ ಗುರಿ ಇಟ್ಟಿದ್ದಾನೆ ಅಂದರೆ, ನನ್ನಲ್ಲಿ ಪ್ರೀತಿ ಬೆಳೆಸಿಕೋ, ಇದೇ ಸಾಧನ. ನನ್ನಲ್ಲಿ ಪ್ರೀತಿ ಬೆಳೀತಾ ಇಲ್ಲ, ಅದನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾನೆ. ಕಾಕೇವಲೇನ ಹಿ ಭಾವೇನ ಗೋಪ್ಯಃ ಗಾವಃ ನಗಃ ಮೃಗಃ ಯನ್ಯೇ ಮೂಢತಯಃ ನಾಗಃ ಸಿದ್ಧಃ ಮಾಮೀಯುರಂಜಸಃ ಅಂತ ನನ್ನನ್ನು ಇವರೆಲ್ಲ ಪಡೆದಿದ್ದಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಪ್ರಧಾನ ವಿಷಯ ಏನು ಅಂತ ನೋಡಬೇಕು, ಸರಿಯಾಗಿ ನಮ್ಮ ತಿಳುವಳಿಕೆ ಬರಬೇಕು. ನಿಮ್ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮಿಕ್ಕದನ್ನು ನಾಳೆ ನೋಡೋಣ. ನಾಳದ್ದಿನಿಂದ 25ವರೆಗೆ ಯಾವುದು ಪಾಠ ಪ್ರವಚನಾದಿಗಳು ಇರಲ್ಲ. ಯಾಕೆ ಅಂತ ಹೇಳಿದರೆ ವರಮಹಾಲಕ್ಷ್ಮಿ ವ್ರತ, ನಂತರ ಮಿಕ್ಕದ್ದು ಉಪಕರ್ಮಗಳು, ಅದು ಇದು, ರಾಯರ ಆರಾಧನಾ, ಇವೆಲ್ಲ ಗಡಿಬಿಡಿ, ಎಲ್ಲರೂ ಓಡಾಡೋದು ಎಲ್ಲ ಇರುತ್ತೆ. ಅದರಿಂದ ವಿಶೇಷವಾಗಿ 25ವರೆಗಿರಲ್ಲ, 26ರಿಂದ ಶುರುವಾಗುತ್ತೆ. ನಾಳೆ ಒಂದು ದಿವಸ ಎಲ್ಲ ಪಾಠ ಪ್ರವಚನ ಎಲ್ಲ ಇರುತ್ತೆ. ಶ್ರೀಕೃಷ್ಣ.